ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾನಮಸೇ ಉತ್ತುಂಗತರಂಗಾಯ ಮಧುಗ್ರಹಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರೋ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾನಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿದಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ನಂದೋಹಂ ಭೇದಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಂ ಭವಂತೇವ ಶತಕೋ ಬಿಂಬಸಂಭವ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇತ್ಯಭೀಷ್ಟದಂ. ಅಜ್ಞಾನತಿವಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾರ್ಥಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ತಿಳಿಸಿಕೊಟ್ಟ ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂದರೆ ಯಾರಾದರೆ ಕೊನೆಯ ಕಾಲದಲ್ಲಿ ಶ್ರೀಹರಿಯನ್ನೇ ಸ್ಮರಣೆ ಮಾಡುತ್ತಾ ಪ್ರಾಣತ್ಯಾಗ ಮಾಡುತ್ತಾರೋ ಅವರು ಶ್ರೀಹರಿಯ ಸನ್ನಿಧಾನವನ್ನು ಸೇರುತ್ತಾರೆ. ಅಷ್ಟೇ ಅಲ್ಲ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಿ ಅಂತೇ ಕಲೇವರಂ ತಂ ತಮೇವ ಏತಿ ಕೌಂತೇಯ ಸದಾ ಸದ್ಭಾವ ಭಾವಿತಃ. ನಾವು ಯಾವಾಗಲೂ ಕೂಡ ಯಾವುದನ್ನು ನೆನೆಯುತ್ತಾ ಪ್ರಾಣ ಬಿಡುತ್ತೀವೋ ಆ ಭಾವ ಅದರ ಚಿಂತನೆಯಿಂದಲೇ ಪ್ರಭಾವಿತರಾಗಿ ಅಂಥ ದೇಹವನ್ನೇ ಪಡೆಯುತ್ತೇವೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇಲ್ಲಿ ಹೇಳುತ್ತಾರೆ, ಭಗವಂತನನ್ನ ನಿರಂತರ ನಾವು ಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದೆಪ್ಪ ಮಾಡಿದೆ. ಕೊನೆಯ ಕಾಲದಲ್ಲೂ ಭಗವಂತನ ಸ್ಮರಣೆ ಮಾಡ್ತಾ ಬಂದು ಬಿಟ್ಟು ಕೂಡಲೇ ನಾವು ವೈಕುಂಠಕ್ಕೆ ಹೋಗ್ತೀವಾ ಅಂತ ಪ್ರಶ್ನೆ. ಅದಕ್ಕೆ ರಾಯರು ಉತ್ತರ ಕೊಡ್ತಾರೆ, ನಿತ್ಯ ಸ್ಮೃತಿ ರೂಪಂ ಸದಾ ತದ್ಭಾವ ಭಾವಿತತ್ವ ಅಪರೋಕ್ಷ ಜ್ಞಾನಂ ಜನಯಿತ್ವ. ಈ ಭಗವಂತನ ವಿಶೇಷವಾದ ಸದಾ ನೆನಪು ಏನಿದೆ, ತದ್ಭಾವ ಭಾವಿತತ್ವ ಅಂದರೆ ದೇವರು ಹೇಗಿರ್ತಾರೆ, ಈ ಜ್ಞಾನಮಯ ಆನಂದಮಯ ಹೀಗೆ ಏನು ಚಿಂತನೆ ಇದೆ, ಆ ಭಗವಂತನ ಗುಣಗಳನ್ನು ಚಿಂತನೆ ಮಾಡುವುದು ಸದಾ ಏನು ಬರುತ್ತಲ್ಲ ಅದು ಅನೇಕ ಜನ್ಮಗಳಿಗೆ ಕಾರಣ ಆಗುತ್ತದೆ. ಈ ಹಬ್ಬ ಮೊದಲೇ ಬರಲ್ಲ, ಒಂದು ಜನ್ಮದಲ್ಲಿ ಭಗವಂತನ ಸದಾ ಸ್ಮರಣೆ ಬಂದರೆ ಅದು ಇನ್ನೊಂದು ಉತ್ತಮ ಜನ್ಮಕ್ಕೆ ಕಾರಣ ಆಗುತ್ತೆ. ಅಂಥ ಸದಾ ಭಗವಂತನ ಸ್ಮರಣೆ ಬರುವ ಇನ್ನೊಂದು ಉತ್ತಮ ಜನ್ಮಕ್ಕೆ ಕಾರಣ ಆಗಿ ಅದು ಹಾಗೆ ಹಾಗೆ ಆಗಿ ಅಪರೋಕ್ಷ ಜ್ಞಾನ ಬಂದು ಹೇಳ್ತಾರೆ, ಅಪರೋಕ್ಷ ಜ್ಞಾನಂ ಜನಯಿತ್ವ ಭೋಗೇನ ಪ್ರಾರಬ್ಧ ಅವಸಾನಾನಂತರಂ. ಆವಾಗ ಅಪರೋಕ್ಷ ಜ್ಞಾನ ಬಂದ ಮೇಲೆ ಹಿಂದಿನ ಸಂಚಿತ ಕರ್ಮಗಳೆಲ್ಲ ಹೋಗಿ ಮುಂದೆ ಬರುವ ಕರ್ಮಗಳು ಅಂಟದೆ ಪ್ರಾರಬ್ಧ ಕರ್ಮ ಉಂಡ ಮೇಲೆ, ಅದು ಒಂದು ಜನ್ಮ ಅಲ್ಲ ಅನೇಕ ಜನ್ಮಗಳಲ್ಲಿ ಪ್ರಾರಬ್ಧ ಕರ್ಮ ಉಂಡ ಮೇಲೆ ಅಂತ್ಯಕಾಲೇ ಸ್ಮೃತಿ ಹೇತು, ಆಗ ದೇವರ ಸದಾಸ್ಮರಣೆ ಬಂದು ವೈಕುಂಠಕ್ಕೆ ಹೋಗಲಿಕ್ಕೆ ಈ ನಿತ್ಯ ಸ್ಮರಣೆ ಹಾಗೆ ಹಾದಿಯಾಗುತ್ತಷ್ಟೇ ಹೊರಟು ಈ ಜನ್ಮದಲ್ಲಿನೂ ಸ್ಮರಣೆ ಮಾಡಿಬಿಟ್ಟೆ ಇನ್ನೇನು ಡೈರೆಕ್ಟ್ ಆಗಿ ವೈಕುಂಠಕ್ಕೆ ಹೋಗ್ಬಿಡ್ತೀನಿ ಅಂತ ಆ ತರ ತಿಳಿಯಬೇಡಿ. ಅರ್ಥ ಆಯ್ತು? ದೇವರನ್ನೇ ಅಲ್ಲ ಇಷ್ಟು ಹೇಳಿ. ಕರ್ಮ ಮೂರು, ಸಂಚಿತ, ಪ್ರಾರಬ್ಧ, ಆಗಾಮಿ. ವಿವರಣೆ ಕೊಡ್ತೇನೆ. ನಮ್ಮ ಅನೇಕ ಜನ್ಮಗಳಿಂದ ಬಂದ ಕರ್ಮದ ಗುಂಪು ಸಂಚಿತ. ಸಂಚಿತ ಅಲ್ಲ, ಅನೇಕ ಜನ್ಮಗಳಿಂದ ನಾವು ಪಡ್ಕೊಂಡ ಪ್ರಾಪರ್ಟಿ ಅದನ್ನ ಸಂಚಿತ ಅಂತ ಕರೀತಾರೆ. ನೀವು ಸಂಚಿತ ಅಂತ ತಿಳಿಯೋದು ಇನ್ನೇನು ಸಂಪಾದನೆ ಮಾಡ್ತೀವಲ್ಲ ಅದನ್ನ ಸಂಚಿತ ಅಲ್ಲ. ಸಂಚಿತ ಅಂದ್ರೆ ಆಲ್ರೆಡಿ ಆಕ್ಯುಪೈಡ್, ಆಲ್ರೆಡಿ ನೀವು ಚೆನ್ನಾಗಿ ಸಂಪಾದನೆ ಮಾಡಿದ್ದೀರಾ. ನಾವೆಲ್ಲರೂ ಕೂಡ ಏನು ಅನೇಕ ಪಾಪಕರ್ಮಗಳು ಗಂಟು ಕೂತಿದೆ. ಇದು ಯಾವಾಗಿಂದ? ಅನೇಕ ಕಾಲದಿಂದ ಕೂತಿದೆ. ಆ ಸಂಚಿತ ಕರ್ಮದಲ್ಲಿ ದೇವ ಏನು ಮಾಡ್ತಾರೆ? ಸೃಷ್ಟಿಗೆ ತರುವಾಗ ಜೀವನ ಕರ್ಮಗಳಿರುತ್ತಲ್ಲ, ಇದಕ್ಕೆ ಮತ್ತೆ ಬುಡಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ಇದು ಅರ್ಥವೇ ಆಗಲ್ಲ. ಏನಿದು ಕರ್ಮ ಅಂದ್ರೆ? ಈ ಜನ್ಮದಲ್ಲಿ ಈ ಕರ್ಮ ಇದೆ, ನಾನು ಹೀಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಹಿಂದಿನ ಜನ್ಮದ ಕರ್ಮ. ಆ ಹಿಂದಿನ ಜನ್ಮಕ್ಕೆ ಯಾವುದು ಕಾರಣ? ಆ ಹಿಂದಿನ ಜನ್ಮದ ಕರ್ಮ. ಹಾಗೆ 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 ಹೋಗ್ತಾ ಇದ್ರೆ ಮೊದಲು ಕರ್ಮ ಯಾವಾಗ ಬಂತು? ಕರ್ಮವನ್ನ ಅನಾದಿ ಅಂತ ಕರೀತಾರೆ. ಅಂದ್ರೆ ಹುಟ್ಟಿದರೆ ಮೊದಲು ಕರ್ಮ ಮಾಡಿದರೆ ಯಾವುದು ಫಸ್ಟ್ ಕರ್ಮ? ಅದರಿಂದ ಕರ್ಮಗಳ ಪರಂಪರೆ ಶುರು ಆಯಿತಾ? ಅಂದ್ರೆ ಕರ್ಮ ಮಾಡಿದರೆ ಹುಟ್ಟುವುದಾದರೆ ಅದನ್ನು ಅನಾದಿ ಅಂತ ಕರೆಯಲ್ಲ. ಹಾಗಾದರೆ ಆ ಕರ್ಮ ಹೇಗಿರಬೇಕು? ಮಾಡಿ ಹುಟ್ಟಿರಬಾರದು. ಮಾಡಿ ಹುಟ್ಟದೆ ಅನಾದಿಯಿಂದ ಇದ್ದ ಕರ್ಮ ಅಂದ್ರೆ ಹೇಗೆ ಅಂತ ಮತ್ತು ಪ್ರಶ್ನೆ. ಮಾಡದೆ ಕರ್ಮ ಹುಟ್ಟುತ್ತಾ? ಅಂದ್ರೆ ಮಾಡಿದರೇನೇ ಕರ್ಮ ಹುಟ್ಟುತ್ತೆ ಎಂಬ ತಿಳುವಳಿಕೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ. ಕರ್ಮ ಅಂದ್ರೆ ಏನು ಅಂದರೆ ಹೇಳ್ತಾರೆ, ಜೀವನ ಸುತ್ತು ಲಿಂಗ ದೇಹ ಇದೆ. ದೊಡ್ಡ ಎಲ್ಲರ ಗೊಂದಲ ವಿಚಾರ. ಈ ಕರ್ಮ ಕರ್ಮ ಅಂತಾರ ಅರ್ಥವೇ ಆಗಲ್ಲ. ಜೀವನ ಸುತ್ತು ಪೊರೆ ಇದೆ ಲಿಂಗ ದೇಹ. ಆ ಲಿಂಗ ದೇಹ ಮೂರರಿಂದ ತಯಾರಾದದ್ದು. ಅವಿದ್ಯಾ, ಅಜ್ಞಾನ, ಕಾಮ, ಇಚ್ಛಾ, ಕರ್ಮ. ಮೂರು ಇಂಗ್ರೀಡಿಯೆಂಟ್ಸ್. ಈ ಇಂಗ್ರೀಡಿಯೆಂಟ್ಸ್ ಕರ್ಮ ಎಂಬ ಬೀಜ ಲಿಂಗ ಶರೀರದಲ್ಲಿ ಇದೆಯಲ್ಲ, ಅದು ನಾವು ತಂದದ್ದು, ತಾನಾಗಿ ಬಂದದ್ದು. ಅಂದರೆ ಜೀವನಿಗೆ ಹೇಗೆ ಹುಟ್ಟಿಲ್ಲವೋ, ದೇವರಂತೆ ಮೊದಲಿಂದ ಇದ್ದಾನೋ, ಜೀವನ ಸುತ್ತು ಈ ಪೊರೆಯೂ ಮೊದಲಿಂದಿದೆ. ಯಾವುದು ಲಿಂಗ ದೇಹ. ಈ ಪೊರೆ ಮೊದಲಿಂದಿದೆ. ಆ ಮೊದಲಿಂದಿರುವ ಪೊರೆಯಲ್ಲಿ ಮೊದಲಿಂದಲೂ ಕರ್ಮ ಬೀಜ ಕೂತಿದೆ. ಈ ಕರ್ಮ ಬೀಜ ಅಂದ್ರೆ ಏನು ಅಂದರೆ, ಈ ಜೀವಿಗೆ ಇಂತಿಂಥ ಜನ್ಮಗಳು ಬರಬೇಕು. ಏನಿದೆ ನಿಮಗರ್ಥ ಆಗಬೇಕಾದ್ರೆ, ಮಾವಿನ ಗಿಡ, ತೆಂಗಿನ ಗಿಡ, ಎರಡು ಮಾವಿನ ಗಿಡದ ಬೀಜಗಳು ತಂದಿದ್ದೀರಿ, ಅದನ್ನ ಭೂಮಿಯಲ್ಲಿ ಹಾಕಿದ್ದೀರಿ. ಒಂದು ಗಿಡ ಹತ್ತಾರು ಟೊಂಗಗಳಿಂದ ಬೆಳೆಯಿತು, ಇನ್ನೊಂದು ನಾಲ್ಕೈದು ಟೊಂಗಗಳಿಂದ ಬೆಳೆಯಿತು, ಒಂದು ಹೀಗೆ ಒಂದು ಹಾಗೆ ಎಲ್ಲ ಇದೆ. ನಮ್ಮ ಯಾರು ಈ ಬಯೋಲಾಜಿಕಲ್ ವೃಕ್ಷಶಾಸ್ತ್ರ ತಜ್ಞರಿರ್ತಾರಲ್ಲ, ಅವರನ್ನು ಕೇಳಿದ್ರೆ ಹೇಳ್ತಾರೆ, ಈ ಗಿಡ ಹೀಗ್ಯಾಕೆ ಬೆಳೆಯಿತು, ಅದು ಹಾಗೆ ಯಾಕೆ ಬೆಳೆಯಿತು, ಈ ಗಿಡದ ಮಾವಿನ ಗಿಡ ಎರಡು ಒಂದೇ, ಇದು ಕಾಯಿ ಯಾಕೆ ಬಂತು, ಇದು ಹಣ್ಣು ಯಾಕೆ ಬಂತು. ಕೆಲವು ಕಾಯಿ ಗಿಡ ಅಂತಿರುತ್ತೆ, ಕೆಲವು ಹಣ್ಣಾಗುತ್ತೆ. ಹೇಗೆ ಅಂದ್ರೆ ಅದೆಲ್ಲ ಬೀಜದಲ್ಲೇ ಇತ್ತು. ಬೀಜದಲ್ಲೇ ಗಿಡದ ಸ್ಟ್ರಕ್ಚರ್ ಎಲ್ಲ ಇರುತ್ತೆ. ಬೀಜ ಹಾಕಿದಾಗ ಅದರೊಳಗೆ ಸ್ಟ್ರಕ್ಚರ್ ಏನಿರುತ್ತೆ ಆ ಪ್ರಕಾರ ಗಿಡ ಬೆಳೆಯುತ್ತಷ್ಟೇ ಹೊರತು ಖುಷಿ ಬಂದಂತೆ ಅಲ್ಲ ಅನ್ನೋದು ಅವರೇ ಕೊಡುತ್ತಾರೆ. ಹಾಗೆ ನಮ್ಮ ಒಳಗೆ ಕರ್ಮದ ಬೀಜ ಇದೆ. ಆಚಾರ್ಯ ಹೇಳ್ತಾರೆ ಅನಾದಿ ಕರ್ಮ ಬೀಜೇನ ಅಂತ ಉತ್ತರ ಕೊಡ್ತಾರೆ. ನಮ್ಮಲ್ಲಿ ಕರ್ಮ ಬೀಜ ಇದೆ, ಅದನ್ನ ಅನಾದಿ ಕಾಲದಿಂದ ಭಗವಂತ ಪಕ್ವ ಮಾಡುತ್ತಾ ಬರ್ತಾ ಇದ್ದಾನೆ. ಪಕ್ವ ಹೇಗೆ? ನಮ್ಮಿಂದ ಶ್ವಾಸ ಕಾರ್ಯ ಮಾಡಿಸಿ ಶ್ವಾಸ ಮಾತ್ರ ಅವಶೇಷಿತ, ಶ್ವಾಸ ಮಾತ್ರ ಇರುವಂತೆ ಮಾಡಿ ಆ ಶ್ವಾಸದ ಮೂಲಕ ಆ ಕರ್ಮ ಬೀಜವನ್ನ ಪಕ್ವ ಮಾಡುತ್ತಾನೆ. ಪಕ್ವ ಮಾಡಿದಾಗ ಅದರೊಳಗೆ ಏನಿರುತ್ತೆ? ಈ ಜೀವನನ್ನ ಮೊದಲು ಕರೆಕೊಂಡು ಬಂದಾಗ ಯಾವ ಶರೀರ ಮೊದಲು ಬರಬೇಕು, ಡಿಸಿಷನ್ ಹೇಗೆ? ಅಷ್ಟರವರೆಗೂ ಇವನಿಂದ ಕರ್ಮ ಆಗ್ಲಿಲ್ಲ, ಶ್ವಾಸ ಮಾತ್ರವೇ ಜನ್ಮ ಬರಲಿಕ್ಕೆ ಕಾರಣ ಅಂತ ಆದರೆ ಎಲ್ಲಾ ಜೀವರಾಶಿಗಳಿಗೂ ಒಂದೇ ಜನ್ಮ ಬರಬೇಕು, ಹಾಗಲ್ಲ. ಅವರವರ ಕರ್ಮ ಬೀಜದಲ್ಲಿ ಏನು ಸ್ಟ್ರಕ್ಚರ್ ಕೂತಿರುತ್ತೆ ಶರೀರದ್ದು, ಅದು ಮೊದಲು ಬರುತ್ತೆ, ಅದು ಕರ್ಮದ ಬೀಜ. ಆ ಕರ್ಮದಿಂದ ಬಂದ 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 ಅಂದ್ರೆ ಗೋಡೌನ್ನಲ್ಲಿರುವಂತಹ ಪ್ಯಾಕೆಟ್ಸ್ ತರ, ಅಕ್ಕಿ ಪ್ಯಾಕೆಟ್ಸ್ ಇರುತ್ತಲ್ಲ 25 ಕೆಜಿಯೋ 50 ಕೆಜಿಯೋ ಪ್ಯಾಕೆಟ್ಸ್, ಗೋಡೌನ್ ತುಂಬಾ ತುಂಬಿದೆ. ಅದರಲ್ಲಿ ಭಗವಂತ ಒಂದು ಪ್ಯಾಕೆಟ್ ತೆಗಿತಾನೆ. ಆ ಒಂದು ಪ್ಯಾಕೆಟ್ ಯಾವುದು ಅಂದ್ರೆ ಪ್ರಾರಬ್ಧ. ಒಂದು ಕಲ್ಪನೆ ಇದೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಉಳಿಯುವ ಕರ್ಮಕ್ಕೆ ಪ್ರಾರಬ್ಧ ಅಂತ ಹೆಸರು ಅಂತ ನಮ್ಮಲ್ಲಿದೆ. ಇಲ್ಲ, ಪ್ರಾರಬ್ಧ ಅಂದ್ರೆ ಪ್ರಕೃಷ್ಟವಾಗಿ ಆರಬ್ಧ, ತಿನ್ನಲಿಕ್ಕೆ ಶುರು ಮಾಡಿದ್ದು ಯಾವಾಗಿಂದ? ಮೊದಲಿಂದ. ಈಗಲೂ ನಾವು ಪ್ರಾರಬ್ಧವನ್ನೇ ಉಣ್ತಾ ಇದ್ದೇವೆ. ಅಂದರೆ ಅನೇಕ ಪ್ಯಾಕೆಟ್ಗಳ ಮಧ್ಯ ಯಾವ ಪ್ಯಾಕೆಟ್ ತಿನ್ನಲಿಕ್ಕೆ ಶುರು ಮಾಡುತ್ತೇವೋ ಅದು ಪ್ರಾರಬ್ಧ. ಅದಲ್ಲದೆ ಮಿಕ್ಕ ಕರ್ಮಗಳೆಲ್ಲ ಸಂಚಿತ, ಅಂದರೆ ಸಂಪಾದಿಸಿದ್ದು ಸಂಚಿತ. ಆಗಾಮಿ, ನೀವು ಸಂಚಿತ ಅಂದ್ರೆ ಮುಂದೆ ಬರುವುದು ಅಂತ ತಿಳ್ಕೊಂಡಿದ್ದೀರಲ್ಲ, ಈಗ ಬರ್ತಾ ಇರುವುದು ಸಂಚಿತ ಅಂತೀರಾ? ಅಲ್ಲ, ಈಗ ಪ್ರಾರಬ್ಧ ನಡೆಯುತ್ತಾ ಇದೆ. ಒಂದು ಕರ್ಮ ಅಂದ್ರೆ ಈ ಪ್ರಾರಬ್ಧದಲ್ಲೂ ಕೂಡ ಒಂದು ಕರ್ಮ ಮಾಡಿದರೆ 10 ಕರ್ಮ ಹುಟ್ಟುತ್ತೆ, ಇದು ಪ್ರಾರಬ್ಧ. ಇನ್ನ ಪ್ರಾರಬ್ಧದಲ್ಲೇ ಅಷ್ಟಿದೆ. ಅಲ್ಲ, ಅದಕ್ಕೆ ಸಂಚಿತ ಅಂತ ಕರಿಯಲ್ಲ. ಸಂಚಿತ ಅಂದ್ರೆ ಆಲ್ರೆಡಿ ನಾವು ಸಂಪಾದನೆ ಮಾಡಿದ್ದನ್ನ ಸಂಚಿತ, ಈಗ ನಾವು ಕರ್ಮ ಮಾಡಿದ ಮೇಲೆ ಬರುವುದನ್ನ ಆಗಾಮಿ ಅಂತ ಹೇಳ್ತಾರೆ. ಈಗ ಕರ್ಮ ಮಾಡ್ತಾ ಇದ್ದೀರಾ, ಪ್ರಾರಬ್ಧ ಕರ್ಮ ಉಣತಾ ಇದ್ದೀರಾ, ಉಣ್ಣುವಾಗ ಕರ್ಮ ಮಾಡಿದ್ದಕ್ಕೆ ಇನ್ನೇನು ನಿಮಗೆ ಬರ್ತಾ ಇದೆ, ಅದು ಕೆಟ್ಟ ಕರ್ಮವೋ ಒಳ್ಳೆ ಕರ್ಮವೋ ಹಿಂದಿನ ಕರ್ಮಾನುಸಾರ ಮಾಡ್ತಾ ಇದ್ದೀರಾ. ಈ ಮಾಡಿದ ಕೆಟ್ಟ ಕರ್ಮಕ್ಕೆ ಅನೇಕ ಜನ್ಮಗಳು ಬರ್ತಾ ಇವೆ, ಅನೇಕ ಕರ್ಮಗಳು ಹುಟ್ಟುತ್ತಾ ಇವೆ. ಹುಟ್ಟಿ ಬಂದದ್ದನ್ನ ಆಗಾಮಿ ಅಂತಾರೆ, ಬರುವುದನ್ನ ಆಗಾಮಿ, ಹಿಂದೆ ಇರುವುದನ್ನ ಸಂಚಿತ, ಈಗ ಕರೆಂಟ್ ಉಣತಾ ಇರುವುದು ಪ್ರಾರಬ್ಧ. ಅಲ್ಲ, ಆ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಫ್ಯೂಚರ್ ಟೆನ್ಸ್ ಹುಟ್ಕೊಂಡು ಬರ್ತಾ ಇದೆ ಇಲ್ಲಿ. ಈ ಪ್ರೆಸೆಂಟ್ ಟೆನ್ಸ್ ಯಾವುದಿದೆ ಪ್ರಾರಬ್ಧ, ಅದು ಉಣ್ಣುವಾಗ ಫ್ಯೂಚರ್ ಟೆನ್ಸ್ ಹುಟ್ಟುಕೊಂಡು ಬರ್ತಾ ಇದೆ, ಆಗಾಮಿ ಅಕ್ಯುಮುಲೇಟ್ ಆಗ್ತಾ ಇದೆ. ಈಗ ಭಗವಂತನನ್ನ ಆತನ ಅಪರೋಕ್ಷ ಆದರೆ ಏನಾಗುತ್ತೆ ಅಂದರೆ ಹಿಂದಿನ ಸ್ಟಾಕ್ ಎಲ್ಲ ಸುಟ್ಟೋಗುತ್ತೆ, ಹಿಂದಿನ ಸ್ಟಾಕ್ ಎಲ್ಲ ಸುಟ್ಟೋಗುತ್ತೆ. ಈ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇರ್ತೀವಲ್ಲ, ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಈ ಪ್ರಾರಬ್ಧ ಉಳಿದಿರುತ್ತೆ, ಅಂದ್ರೆ ತಿನ್ನಲಿಕ್ಕೆ ಶುರು ಮಾಡಿದ್ದು ಉಳಿದಿರುತ್ತೆ. ಈ ಪ್ರಾರಬ್ಧ ಕರ್ಮದ ಲಕ್ಷಣ ಏನು ಅಂದರೆ ಅದನ್ನ ಉಣ್ಣುವಾಗಲೇನೆ ಅನೇಕ ಕರ್ಮಗಳನ್ನ ಹುಟ್ಟು ಹಾಕ್ತಾ ಇರುತ್ತೆ. ಆ ಹುಟ್ಟು ಹಾಕುವುದು ಆಗಾಮಿ. ಅಪರೋಕ್ಷ ಜ್ಞಾನಕ್ಕೆ ಮೊದಲು ಪ್ರಾರಬ್ಧ ಕರ್ಮವನ್ನ ಉಣ್ಣುವಾಗ ಅದು ಆಗಾಮಿ ಕರ್ಮಗಳಿಗೆ ಕಾರಣ ಆಗ್ತಾ ಇರುತ್ತೆ, ಆಗಾಮಿಗೆ ಕಾರಣ ಆಗ್ತಾ ಇರುತ್ತೆ. ಆದರೆ ಅಪರೋಕ್ಷ ಜ್ಞಾನ ನಂತರ ಪ್ರಾರಬ್ಧ ಕರ್ಮವನ್ನ ಉಣ್ಣುವಾಗ ಮಾಡಿದ ಕರ್ಮಗಳೆಲ್ಲ ಮುಂದಿನ ಕರ್ಮಕ್ಕೆ ಹುಟ್ಟು ಹಾಕಲ್ಲ, ಆಗಾಮಿ ಅಂಟಲ್ಲ ಅಂಬೋದರರ್ಥ. ಅಂದರೆ ಈ ಕರ್ಮವನ್ನು ಮಾಡುವಾಗ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಆಗಾಮಿ ಕರ್ಮಗಳು ಬರ್ತಾ 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 ಬರುತ್ತೆ, ಅದು ಸಂಚಿತ ಟಾಕ್ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ. ಈ ತಿನ್ನುವುದು ಪ್ರಾರಬ್ಧ. ಒಟ್ಟಾರೆ ಅಪರೋಕ್ಷ ಜ್ಞಾನಾನಂತರ ಈ ಪ್ರಾರಬ್ಧ ಕರ್ಮವನ್ನ ಅನುಭವಿಸುವಾಗ ಈ ಪ್ರಾರಬ್ಧ ಕರ್ಮದಿಂದ ಹುಟ್ಟಿ ಬರಬೇಕಾದ ಕರ್ಮಗಳೆಲ್ಲ ಅಂಟದೆ ಹೋಗಿ ಇದು ಮಾತ್ರ ಮುಗಿದು ಕೊನೆಯ ಜನ್ಮದಲ್ಲಿ ಭಗವಂತನ ತೀವ್ರ ಸ್ಮೃತಿಗೆ ಈ ಸ್ಮೃತಿ ಕಾರಣ ಆಗಿ ಕೊನೆಗೆ ನಮಗೆ ಭಗವಂತನ ಸನ್ನಿಧಾನ ಸೇರಿ ಬಿಡುತ್ತೇವೆ. ಇಷ್ಟು ತಾತ್ಪರ್ಯ ಹೌದಾ? ಇಷ್ಟ ಆಗಿಬಿಡುತ್ತೆ. ಅಂದರೆ ಏನು ಹೇಳಿದ್ದೇನು ಅಂತಕಾಲೇ ಅಂತ ಹೇಳಿದಾಗ ಅಪರೋಕ್ಷ ಜ್ಞಾನ ಆಗಿ ಪ್ರಾರಬ್ಧ ಕಳೆದು ಕೊನೇ ಜನ್ಮದಲ್ಲಿ ದೇವರನ್ನೇ ಸ್ಮರಣೆ ಮಾಡುತ್ತಾ ಶರೀರ ಬಿಟ್ಟರೆ ದೇವರ ಸನ್ನಿಧಾನ ಸೇರ್ತಾನೆ ಅಂತ ಹೇಳಿದರೆ ಆ ಕೊನೆ ಜನ್ಮದಲ್ಲಿ ಮಾಡಿದ ಸತತ ದೇವರ ನೆನಪು ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕಾರಣ, ಈ ಜನ್ಮಗಳಲ್ಲಿ ಮಾಡಿದ ನೆನಪು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕಾರಣ ಅಲ್ಲ. ಆದ್ದರಿಂದ ಸತತ ನೆನಪು ದೇವರದ್ದು ಮಾಡಬೇಕಾಗಿಲ್ಲ ಅಂತ ಅಂದುಕೋಬೇಡಿ. ಈ ಜನ್ಮಗಳಲ್ಲಿ ದೇವರ ಸತತ ನೆನಪು ಬರುತ್ತೆ ಭಗವಂತನ ಕರುಣೆಯಿಂದ ಸಾಧನೆಯಿಂದ. ಆ ಸತತ ನೆನಪು ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಇನ್ನೊಂದು ಒಳ್ಳೆ ಜನ್ಮಕ್ಕೆ ಕಾರಣ ಆಗುತ್ತೆ. ಇಂಥದ್ದೇ ದೇವರ ಸತತ ನೆನಪು ಬರುವಂತಹ ಜನ್ಮಕ್ಕೆ ಕಾರಣ ಆಗುತ್ತೆ. ಅಂತಹ ಜನ್ಮಗಳ ಪರಂಪರೆಗೆ ಕಾರಣ ಆಗಿ ಆ ದೇವರ ಸತತ ನೆನಪು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗಿ ಪ್ರಾರಬ್ಧ ಕರ್ಮ ಸವಿಯಲಿಕ್ಕೆ ಕಾರಣ ಆಗಿ ಕೊನೆಯ ಜನ್ಮ ಬರಲಿಕ್ಕೆ ಕಾರಣ ಆಗಿ ಯಾವುದು ಈ ನೆನಪು, ಆ ಕೊನೆಯ ಜನ್ಮದಲ್ಲಿ ತಾನೇ ಬಂದು ದೇವರ ಸತತ ನೆನಪು ದೇವರನ್ನ ಸೇರಲಿಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಈ ಜನ್ಮದಿಂದಲೇನೆ ದೇವರ ಎಡಬಿಡದ ಸತತ ನೆನಪು ಈಗಿಂದ ಮಾಡಿದರೆ ಸಂತತಂ ಚಿಂತೆಯ ಅನಂತಂ, ಭಗವಂತನನ್ನ ಸಂತತವಾಗಿ ಚಿಂತನೆ ಮಾಡಿ ಅಂತಕಾಲೆ ವಿಶೇಷತಃ. ಅಲ್ಲ ಕೊನೆ ಮಾಡಿದ್ರಾಯ್ತಲ್ಲ, ಕೊನೆ ಕಾಲಕ್ಕೆ ಲಾಸ್ಟ್ ಡೇ ಮಾಡಿಬಿಟ್ರೆ ಆಯಿತು, ಇವಾಗಿಂದ ಯಾಕೆ ಅಂತ ಹೇಳಿದರೆ ಅವಾಗ ದೇವರ ನೆನಪು ಬರಬೇಕಾದರೆ ಆ ಪುಣ್ಯ ಇಷ್ಟು ದಿವಸ ಮಾಡಿದರೆ ಬರುತ್ತೆ. ಇಷ್ಟು ದಿವಸಗಳ ಪ್ರಾಕ್ಟೀಸ್ ಇದ್ದು 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 ಸತತ ಬೆಳಿಗ್ಗೆ ಎಚ್ಚರ ಆದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಸತತ ದೇವರನ್ನ ಆದರಪೂರ್ವಕವಾಗಿ ನೆನೆಯಲೇಬೇಕೆಂಬ ಹಠದಿಂದ ಮಾಡಿದ ಅಭ್ಯಾಸ ಅದು ಯಾವುದಕ್ಕೆ ಕಾರಣ ಅಂದ್ರೆ ಕೊನೆಯ ಕಾಲದಲ್ಲಿ ದೇವರ ನೆನಪು ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸುತ್ತೆ, ನೆನಪು ಬರಲಿಕ್ಕೆ ಬೇಕಾದ ಪುಣ್ಯವನ್ನು ತಂದುಕೊಡುತ್ತೆ. ಈಗ ನಾವು ಮಾಡುವ ದೇವರ ನೆನಪು, ಅದರಿಂದ ಕೊನೆಯ ಕಾಲದಲ್ಲಿ ದೇವರ ನೆನಪು ಬಂದೇ ಬರುತ್ತೆ. ದೇವರ ನೆನಪು ಬಂತಲ್ಲ ಕೊನೆಯ ಕಾಲದಲ್ಲಿ ಮೋಕ್ಷ ಬಂದ್ಬಿಡುತ್ತಲ್ಲ ಅಂದ್ರೆ ಇಲ್ಲ, ಅದು ಇನ್ನೊಂದು ಒಳ್ಳೆ ಜನ್ಮಕ್ಕೆ ನೀಚ ಜನ್ಮ ಕತ್ತರಿಸಿ ಒಳ್ಳೆ ಜನ್ಮ ಕೊಡುತ್ತೆ. ನೀಚ ಜನ್ಮ ಅಂದ್ರೆ ಕತ್ತೆ ಕೋಳಿ, ಅದು ಮಾತ್ರ ಅಲ್ಲ, ಮನುಷ್ಯರಾಗಿ ಹುಟ್ಟಿದ್ರು ದೇವರನ್ನ ನೆನೆಯದಿದ್ರೆ ಅದು ನೀಚ ಜನ್ಮವೇ. ಅದಕ್ಕೆ ಹೇಳ್ತಾರೆ ಮನುಷ್ಯ ಜನ್ಮ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಯಾವಾಗ ದೇವರ ಸ್ಮರಣೆ ಬಂದಿದ್ರೆ ಆ ಮನುಷ್ಯ ಜನ್ಮ ಸಾರ್ಥಕ, ಇಲ್ಲ ಪಶುಗಳಂತೆ ಅವರೊಬ್ಬರೇ ಅಂತ ಹೇಳ್ತಾರೆ. ಅದರಿಂದ ಭಗವಂತನ ಈ ಮಾತನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿ ಮಾಮೇವ ಏಷ್ಯಸಿ ಅಸಂಶಯ. ಏನು ಹೇಳುತ್ತಾರೆ, ಅಂತ್ಯಕಾಲದಲ್ಲಿ ನನ್ನ ನೆನಪು ಬರಬೇಕಾ? ಅದು ಸುಮ್ಮನೆ ಬರಲ್ಲ. ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಅಂದರೆ ಹೇಳ್ತಾ ಇದ್ದಾರೆ, ಚರಮಕಾಲೀನ ಸ್ಮರಣ ಕಾರಣತ್ವಾತ್, ಕೊನೆಯ ಕಾಲದಲ್ಲಿ ಬರುವಂತಹ ನನ್ನ ನೆನಪೇನಿದೆ ಆ ನೆನಪಿಗೆ ಕಾರಣ ಯಾವುದು ಅಂದ್ರೆ ಈಗ ನೀನು ಮಾಡುವ ನನ್ನ ನೆನಪು. ಅದೆಂತಾದಿರಬೇಕು ಅಂದ್ರೆ ಸುಮ್ಮನೆ ಬೆಳಿಗ್ಗೆದ್ದು ಒಂದು ಗಂಟೆ ದೇವ ಗೋವಿಂದ ನಾರಾಯಣ ವಾಗ್ದೇವ ಒಂದು ಗಂಟೆ ಮುಗಿದ ಮೇಲೆ ನಾಳೆ ಬೆಳಿಗ್ಗಿನವರು ನಾನು ಕೇಳಬೇಡ, ಹಾಗಲ್ಲ. ಎಷ್ಟು ಕಾಲ ಎಚ್ಚರ ಇರುತ್ತೋ ಅಷ್ಟೂ ಕಾಲ ಹೇಳಿ. ಇದೇನು ತುಂಬಾ ತೊಂದರೆ ಆಯ್ತಲ್ಲ, ಏನಪ್ಪ ದಿನಕ್ಕೊಂದು ಗಂಟೆ ದೇವ ಸ್ಮರಣೆ ಮಾಡಬೇಕಂದ್ರೆ ಮಾಡಬೇಕು. 24 ಗಂಟೆ ಅವನ ಮುಂದೆ ಕೂತಿರ್ಬೇಕಂದ್ರೆ ಅವನ್ನೇ ಸ್ಮರಣೆ ಮಾಡಬೇಕಂದ್ರೆ ಬಹಳ ಕಷ್ಟ ಆಗ್ತಿರುತ್ತೆ, ಇದೆಲ್ಲ ಪ್ರಾಬ್ಲಮ್ಯಾಟಿಕ್ ಇವೆಲ್ಲ ಅಂತ ನಮ್ಮ ಬಾಯಿಗೆ ಬರುತ್ತೆ. ಆದ್ರೆ ನೋಡಿ, ಯಾರಾದರೆ ನಮಗೆ ಬಹಳ ಬೇಕಾಗಿರುತ್ತಾರೆ, ಯಾರು ನಮ್ಮ ಮನಸ್ಸಲ್ಲಿ ನಿಂತಿರ್ತಾರೆ ಅಲ್ವಾ, ಯಾರು ನಮಗೆ ಬೇಕಾಗಿರ್ತಾರೆ ಅವರ ನೆನಪು ನಮಗೆ ಬರ್ತಾ ಇರುತ್ತಾ ಇಲ್ಲ? ಅವ್ರು ಎಷ್ಟಿರ್ಬೇಕಿನ್ನ ಪೂರ್ಣ, ಇವರೆಲ್ಲದಿದ್ರೆ ನಾವು ಇಲ್ಲ ಅಂತವ್ರು ದೂರ ಆಗಿರ್ಬೇಕು, ಅವ್ರು ಬರ್ತಾರೆ ಅಂತ ಕಾಯ್ತಾ ಇರಬೇಕು. ಅಂತ ಕಾಲಕ್ಕೆ ಅವರ ನೆನಪು ನಮಗೆ ಹೇಗೆ ಬರ್ತಾ ಇರುತ್ತೆ? ಅವಾಗ ನಾವು ದಿನಕ್ಕೊಂದು ಗಂಟೆ ಇವರು ಸ್ಮರಣೆ ಮಾಡ್ತೇನೆ, ನಿನ್ನ ಗಂಟೆಗಿಂತ ಮಾಡಲ್ಲ ಅಂತಿರ್ತೀವ. ನಮ್ಮ ವಶ ಇಲ್ಲದೆ ಎದ್ರೂ ಕೂತರೂ ಬರ್ತಾ ಇರುತ್ತೆ. ಇನ್ನ ಸರಿಯಾಗಿ ಹೇಳಬೇಕಾದ್ರೆ ಅಲ್ಲ ಹಾಗೆ ಯಾರು ಸ್ಮರಣೆ ಮಾಡ್ತೀವಿ, ಅಂತ ಸ್ಮರಣೆ ಮಾಡೋರು ಯಾರು ನಮ್ಗಿಲ್ಲಲ್ಲ ಅಂತ ನೀವು ಹೇಳಬಹುದು. ಅಂತ ಮನಸ್ಸಲ್ಲಿ ಕೂತವರು ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ತೀರಾ? ಚಿಕ್ಕ ಪ್ರಾಕ್ಟಿಕಲ್ ದೃಷ್ಟಾಂತ. ಮಗ ಮಗಳು ಮನೆಯಲ್ಲಿ ಇರ್ತಾರೆ, ಅವರನ್ನು ನಾವೇನು ಸದಾ ಸ್ಮರಣೆ ಮಾಡಲ್ಲ, ಸತ್ಯ ಹೌದು. ಆದರೆ ಅವರೆಲ್ಲೋ ಆಫೀಸಿಗೋ ಸ್ಕೂಲಿಗೋ ಹೋಗಿದ್ದಾರೆ, ಬರಬೇಕಾದ ಟೈಮ್ ನಿತ್ಯ ಬರ್ತಾ ಇದ್ರು, 5 ಗಂಟೆಗೋ 6 ಗಂಟೆಗೋ ಮನೆಗೆ ಸರಿಯಾಗಿ ಕಂಚನಾಗಿ ಸೇರ್ತಾ ಇದ್ರು, ವ್ಯಾನ್ ಬರ್ತಾ ಇತ್ತು ಬಿಡ್ತಾ ಇದ್ರು. ಕೂತು 6 ಆಯ್ತು ವ್ಯಾನ್ ಬರಲಿಲ್ಲ, 6 ಕಾಲಾಯ್ತು ಬರಲಿಲ್ಲ, 6 ವರೆಗೆ ಪರವಾಗಿ ನೋಡ್ತಾ ಇರ್ತೀರ ಬರ್ತಾರೆ ಬರ್ತಾರೆ, 6 ಕಾಲು 7 ಆದ್ರೂ ಕೂಡ ಟೆನ್ಷನ್ ಶುರು ಆಗುತ್ತಾ ಇಲ್ವಾ? ಟೆನ್ಷನ್ ಶುರು ಆಗಿದ್ದು 20 ಫೋನ್ ಹೋಗುತ್ತೆ, ಆ ವ್ಯಾನ್ ಅವನಿಗೆ ಹೋಗುತ್ತೆ, ಸ್ಕೂಲ್ ಅವರಿಗೆ ಹೋಗುತ್ತೆ, ಯಾಕಿನ್ನ ಬರಲಿಲ್ಲ, ಏನಾಯಿತು ಏನಾಯಿತು, ಅವನು ಲಿಫ್ಟ್ ಮಾಡುತ್ತಾ ಇಲ್ಲ, ಸ್ಕೂಲ್ದು ಫೋನ್ ಲಿಫ್ಟ್ ಮಾಡುತ್ತಾ ಇಲ್ಲ, ಸ್ಕೂಲಿಗೆ ಹೋದ್ರೆ ಬೀಗ ಹಾಕಿದೆ, ಮನೆಗೆ ಬಂದಿದ್ದೀರಾ ವ್ಯಾನ್ ಕಾಣಿಸಿಲ್ಲ, ಹುಡುಕ್ಲಿಕ್ಕೆ ಹೋಗಿದ್ದೀರಾ, ಮನೆಯಲ್ಲಿ ಕೂತಿದ್ದೀರಾ, ಮನಸ್ಸಿನಲ್ಲಿ ಏನಿರುತ್ತೆ ಹೇಳಿ? ಆ ಕೂಸಿನ ಬಗ್ಗೆ ಚಿಂತೆ 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 ಶುರು ಆಗಿರುತ್ತ. ಅಂಥ ಕಾಲಕ್ಕೆ ಅದು ಊಟದ ಸಮಯವೋ ಏನೋ ಆಗಿರುತ್ತೆ, ಏನೇ ಇರಲಿಪ್ಪ ಆ ಮಗುವಿನ ಚಿಂತೆ ನನಗೆ ಯಾಕೆ, ನಾನು ಊಟ ಮಾಡ್ತೇನೆ ಮಾಡ್ತೀರಾ, ಇಲ್ಲ ಊಟ ಮಾಡಿದರೂ ಅದರ ಚಿಂತೆ, ಏನು ಮಾಡಿದರೂ ಅದರ ಚಿಂತೆ. ಸರಿಯಾಗಿ ಆ ಹೊತ್ತಿಗೆ ನಮ್ಮ ಬಳಗ ಬರ್ತಾರೆ, ಈ ಟೆನ್ಷನ್ ಇರುವಾಗಲೇನೆ ಯಾವಾಗಲೂ ಬಾರದೇ ಇರುವ ಬಳಗ ಅವತ್ತೇ ಫೋನ್ ಮಾಡ್ತಾರೆ. ಯಾವಾಗಲೂ ಫೋನ್ ಮಾಡದಿರೋರೆಲ್ಲ ಒಂದು 10 ಜನ ಅವತ್ತೇ ಫೋನ್ ಮಾಡ್ತಾರೆ, ಕರೆಕ್ಟ್ ಆಗಿ ಅವತ್ತೇ ಬರ್ತಾರೆ ಮನೆಗೆ ಬಂದು ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಇವೆಲ್ಲ ಹೇಳ್ಕೊಳ್ಳಿಕ್ ಆಗಲ್ಲ ಅವರಿಗೆ, ಚೆನ್ನಾಗಿದ್ದೀವಿ ಅಂತ ಕರೆಯಬೇಕು, ಅವ್ರನ್ನ ಕರೆದು ಉಪಚಾರ ಮಾಡಬೇಕು, ಮಾಡ್ತಾ ಇರ್ತಾರೆ. ಮನಸ್ಸೆಲ್ಲ ಎಲ್ಲಿರುತ್ತೆ ಹೇಳಿ? ಆ ಮಗು ಬಂತಾ ಇಲ್ಲ ಬಂತಾ ಇಲ್ಲ ಅಲ್ಲೇ ಕೂತಿರುತ್ತಲ್ಲ. ಇನ್ನ ಮಗು ಬರುವ ಪರ್ಯಂತ ಟೆನ್ಷನು ಬರಬೇಕು, ಬರ ಅಲ್ಲೇ ಸ್ಟಿಕ್ ಆಗಿರುತ್ತೆ. ಈ ತರ ದೇವರಲ್ಲಿ ಇರಬೇಕು. ದೇವರಿಲ್ಲ, ದೇವರು ಕಾಣತಾ ಇಲ್ಲ, ದೇವರಲ್ಲಿ ಮನಸ್ಸಲ್ಲಿ ಅಷ್ಟಭಿಮಾನ ಉಕ್ಕಿ ಹರಿಯುತ್ತಾ ಇದೆ. ಅದು ಹೇಗಿರಬೇಕು ಅಂದ್ರೆ, ಮಗು ಬಾರದೇ ಇರುವಾಗ ನಮ್ಮ ಮನಸ್ಸು ನಾವೇ ದೂಡಿ ಹೋಗು, ಮಗುವಿನ ಚಿಂತನೆ ಮಾಡಿ ಮಾಡುವಂತ ದೂಡಿ ದೂಡಿ ದೇವರಿಗೆ ಚಿಂತನೆ ಮಾಡಲಿಕ್ಕೆ ಹೋಗು ಹೋಗು ಅಂತ ಮನಸ್ಸನ್ನು ಕಳಿಸ್ತೀವಲ್ಲ, ಆ ತರ ಹೋಗ್ತಾ ಇದ ಇಲ್ಲ, ತಾನಾಗಿ ಓಡುತ್ತಾ ಇದೆ. ಹಾಗೆ ನಮ್ಮ ಮನಸ್ಸು ಕೂಡ ಬೆಳಗ್ಗಿಂದ ರಾತ್ರಿ ಪರ್ಯಂತ ಏಕಪ್ರಕಾರ ದೇವರನ್ನ ಕುರುತ್ತೆ ಮನಸ್ಸು ಸದಾ ಓಟದಿಂದ ಹೋಗ್ತಾ ಇರಬೇಕು, ಆದರದಿಂದ ಹೋಗ್ತಾ ಇರಬೇಕು. ಆದರಿಂದ ಹೋಗೋದು ಶುರುವಾಯಿತ ಅದು ಇಡೀ ಜೀವನ ಕಂಟಿನ್ಯೂ ಆಗುತ್ತೆ. ಅದು ವಿಶೇಷವಾಗಿ ಕೊನೆಯ ಕಾಲದಲ್ಲಿ ದೇವರ ಸ್ಮೃತಿಗೆ ಕಾರಣ ಆಗುತ್ತೆ. ಅದರಿಂದ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಸ್ಮರ ಅಂತ ಹೇಳಿಲ್ಲ, ಅನುಸ್ಮರ ಅಂತ ಹೇಳಿದರು. ಏನಿದು ಅನುಸ್ಮರ ಅಂತ ಹೇಳ್ತಾರೆ. ಮೈಯರ್ಪಿತ ಮನೋಬುದ್ಧಿ ಮಾನ್ ಅನುಸ್ಮರ, ನನ್ನಲ್ಲಿ ಮನಸ್ಸನ್ನು ಇಟ್ಟು ನನ್ನನ್ನು ಸ್ಮರಣೆ ಮಾಡು. ಬರೀ ಮೆಕ್ಯಾನಿಕಲ್ ಆಗಿ ರಾಮ್ ರಾಮ್ ಅಂತ ಹೇಳಬೇಡ, ಮನಸ್ಸನ್ನು ನನ್ನಲ್ಲಿಟ್ಟು ಸ್ಮರಣೆ ಮಾಡು. ಏನಿದು ದೇವರಲ್ಲಿ ಮನಸ್ಸನ್ನಿಟ್ಟು ದೇವರ ಸ್ಮರಣೆ ಮಾಡೋದು ಅಂದರೆ, ಭಗವಂತನನ್ನ ಅವನು ನಮಗೆ ಮಾಡುವ ಉಪಕಾರ ಅವನ ಗುಣ ಅದನ್ನ ನೆನೀತಾ ಬರಬೇಕಂತೆ. ಇದಕ್ಕೆ ದೃಷ್ಟಾಂತ ತುಂಬಾ ಸಲ ಕೊಟ್ಟಿದ್ದೆ, ಅದು ಒಳ್ಳೆ ದೃಷ್ಟಾಂತ. ನಮ್ಮಂತೇನೆ ಅದು ಕೂಡ, ಚಿಕ್ಕ ಮಗು ಮೊದಲನೇ ದಿವಸ ಇನ್ನ ಹುಟ್ಟಿದೆ, ಆ ಮಗುವಿಗೆ ಯಾರ ಮೇಲಾದರೂ ಅಭಿಮಾನ ಬರುತ್ತಾ? ಇರುತ್ತಾ? ಯಾರ ಮೇಲೂ ಇರಲ್ಲ, ಅಮ್ಮನ ಮೇಲೂ ಇರಲ್ಲ, ಫಸ್ಟ್ ಡೇ ಬೇಬಿ. ಆದರೆ ನೋಡಿ, ಆ ಒಂದು ಕೂಸಿನ ಮೇಲೆ ತಾಯಿಯೂ ಅಭಿಮಾನ ತೋರ್ತಾಳೆ, ಮಿಕ್ಕ ಎಲ್ಲರೂ ಇನ್ನ ತಾಯಿಗಿಂತ ಹೆಚ್ಚು ಅಭಿಮಾನ ಮಿಕ್ಕವರೆಲ್ಲ ತೋರ್ತಾ ಇರ್ತಾರೆ. ತಾಯಿ ಕೈಗೆ ಕೊಡಲ್ಲ, ಇವರೇ ಹೊತ್ಕೊಳ್ತಾರೆ, ತುಂಬಾ ಇದು ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಅದು ಅಬ್ಸರ್ವ್ ಮಾಡ್ತಾನೇ ಇರುತ್ತೆ, ಅದಕ್ಕೆ ಬೇರೆ ಕೆಲಸ ಇಲ್ಲ. ತನ್ನ ಮೇಲೆ ಅಭಿಮಾನ ಪಡುವವರನ್ನ ಗಮನಿಸುವುದೇ ಅದರ ಕೆಲಸ. ಆ ಕೆಲಸ ಮಾಡಿ 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 ಒಂದು ವಾರದ ಹೊತ್ತಿಗೆ ಅದಕ್ಕೆ ಚೆನ್ನಾಗಿ ಪರಿಚಯ ಆಗುತ್ತೆ ನೋಡಿ. ಯಾರು ಅದಕ್ಕೆ ಕ್ಲಾಸ್ ತಗೊಳ್ಳಲ್ಲ, ನೋಡು ಇವರ ಅಭಿಮಾನ ಇಷ್ಟು ಸ್ಕೇಲ್ ಇಟ್ಟು ಯಾರು ಹೇಳಲ್ಲ, ಅದು ನೋಡ್ತಾನೆ ಇರುತ್ತೆ. ಎಲ್ಲರೂ ಅಭಿಮಾನ ಪಡ್ತಾನೆ ಇರ್ತಾರೆ, ಆದರೆ ಎಲ್ಲದಕ್ಕಿಂತ ಈ ತಾಯಿ ತೋರುವ ಅಭಿಮಾನ ಬೇರೆ ಅಂತಲೇ ಅದಕ್ಕೆ ಚೆನ್ನಾಗಿ ಮನಮುಟ್ಟಿ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ದಿವಸ ಕಳೆದ ಕೂಡಲೇ ಯಾರಿದ್ರೂ ಅಲ್ಲ, ಅಮ್ಮ ಇಲ್ಲ, ಅಳ್ಳಕ್ಕೆ ಶುರು ಮಾಡಿ. ಅದೇ ಪ್ರಶ್ನೆ ಹಾಕಿದರೆ ಎಲ್ಲರೂ ಅಭಿಮಾನ ತೋರ್ತಾನೆ ಇದೀವಲ್ಲ, ನಾವಿಲ್ಲದಿದ್ರೆ ಈ ಕೂಸ ಅಳಲ್ಲ, ಅಮ್ಮ ಇದ್ರೆ ಇಲ್ಲದಿದ್ರೆ ಯಾಕಳುತ್ತೆ ಅಂದ್ರೆ, ನಿಮ್ಮ ಅಭಿಮಾನಕ್ಕೂ ತಾಯಿ ಮಾಡುವ ಅಭಿಮಾನಕ್ಕೂ ವ್ಯತ್ಯಾಸ ಏನೋ ಇದೆ, ಡೆಲಿಕೇಟ್ ಬೈಫರ್ಕೇಶನ್ ಏನೋ ಇದೆ. ಅದು ಮನಸ್ಸಿಗೆ ಮುಟ್ಟಿದೆ, ಮಗುವಿನ ಮನಸ್ಸಿಗೆ ಮುಟ್ಟಿದೆ. ಅದಕ್ಕೇನಾಯಿತು, ಆ ಮಗುವಿಗೆ ಈ ತಾಯಿಯ ಅಭಿಮಾನದ ರುಚಿ ಮುಟ್ಟೋ ಪರ್ಯಂತ ತಾಯಿಯ ಕುರಿತು ಅಳಲ್ಲ. ಅದು ಅಭಿಮಾನ ಮುಟ್ಟಿದ ಕೂಡಲೇ ತಾಯಿ ಕಾಣದಿದ್ರೆ ಒದ್ದಾಟ ಶುರುವಾಗುತ್ತೆ, ಇದು ನ್ಯಾಚುರಲ್. ಹಾಗೆ ಹೇಳ್ತಾ ಇದ್ದಾರೆ ದೇವರ, ಎಲ್ಲರೂ ನಮ್ಮ ಮೇಲೆ ಅಭಿಮಾನ ಪಡ್ತಾರೆ, ಅಪ್ಪ ಅಮ್ಮ ಅಕ್ಕ ಹೆಂಡತಿ ತಮ್ಮ ತಂಗಿ ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲರ ಅಭಿಮಾನವನ್ನು ಗಮನಿಸಿ ಶಾಸ್ತ್ರ ಹೇಳಿಕೊಡುವಂತ ಶಾಸ್ತ್ರವೆಂಬ ಗುರು ಹೇಳಿಕೊಡ್ತಾ ಇದ್ದಾನೆ, ನೋಡು ನಿನ್ನ ತಾಯಿ ನಿಜವಾದ ತಾಯಿ ಭಗವಂತ, ಅವನು ಮಾಡುವ ಅಭಿಮಾನ ಹೇಗಿದೆ ಅಂತ ಪರಿಚಯ ಮಾಡಿಕೊಡ್ತಾ ಬಂದಾಗ ನಾವು ದೇವರ ಅಭಿಮಾನವನ್ನ ಒಂದು ಕಡೆ, ಮಿಕ್ಕವರು ಮಾಡಿದ್ದನ್ನ ನೋಡುತ್ತಾ ಇರಬೇಕು, ದೇವರ ಒಂದು ವಿಶೇಷವಾದ ಅಭಿಮಾನವನ್ನ ನಾವು ಮನಸ್ಸಲ್ಲಿ ನೋಡುತ್ತಾ ಬಂದರೆ ದೇವರ ಮೇಲೆ ಖಚಿತವಾಗಿ ನಮಗೆ ಅಭಿಮಾನ ಉಕ್ಕಿ ಹರಿಯೋದು ಖಚಿತ. ಒಮ್ಮೆ ದೇವರ ಕುರಿತು ಅಭಿಮಾನ, ಹೇಗೆ ಮಗುವಿಗೆ ತಾಯಿಯ ಕುರಿತು ಅಭಿಮಾನ ಉಕ್ಕಿ ಹರಿಯಲಿಕ್ಕೆ ಶುರು ಆದಂತೆ ನಮಗೂ ದೇವರಲ್ಲಿ ಅಭಿಮಾನ ಉಕ್ಕಿ ಹರಿಲಿಕ್ಕೆ ಶುರುವಾಯಿತ, ನೊಬ್ಬಡಿ ಕಷ್ಟ. ಈ ಮನಸ್ಸು ದೇವರಲ್ಲೇ ಕೂತಿರುತ್ತೆ. ಈ ನಾವಾಗ ಹೋಗಿ ನೋಡು ಬೆಳಿಗ್ಗೆ ಹೇಳಬೇಕು, ದೇವರನ್ನು ಸ್ಮರಣೆ ಮಾಡಬೇಕು, ಹೇಳಬೇಕಾಗಿಲ್ಲ, ಅದೇ ಓಡುತ್ತೆ. ಹೌದಾ? ಇವಾಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಹೌದಾ? ಎಲ್ಲಿ ನೋಡಿದ್ರು ಅದೇ ಕಿವಿಯಲ್ಲಿ ಅದೇ ಕಣ್ಣುಗಳಿಗೆ ಎಲ್ಲರೂ ಅದೇ ಹಾಕೊಂಡು ಕೂತಿದ್ದಾರೆ. ಅವ್ರಿಗೆ ಯಾರಾದ್ರೂ ಹೇಳಿದಿರ ಹೋಗಪ್ಪ ಬೆಳಿಗ್ಗೆ ಎದ್ದು ಟಿವಿ ಆನ್ ಮಾಡು ನೋಡು ಅಂತ ಹೇಳಿದಿರ? ರುಚಿ ಹುಟ್ಟಿದೆ, ಶಬ್ದ ಕೇಳಿದ ಕೂಡಲೇ ಓಡ್ತಾ ಇದ್ದಾರೆ, ರುಚಿ ಬಂತು. ಹಾಗೆ ಸ್ವಾಮಿಯಲ್ಲಿ ರುಚಿ ಬರುವುದು, ಅವನ ಅಭಿಮಾನದ ಪರಿಚಯ ಆಗುವುದು ಇಷ್ಟು. ಅವನಪ್ಪನಿದ್ದಾನೆ ಅಂತ ಮನಸ್ಸಿಗೆ ಬರಬೇಕು, ಅವನ ಅಭಿಮಾನದ ಪರಿಚಯ ಬರಬೇಕು. ಬಂದರೆ ಮಿಕ್ಕ ಎಲ್ಲದಕ್ಕಿಂತ ಅವನ ಅಭಿಮಾನ ಜಾಸ್ತಿ ಎಂಬ ಪರಿಚಯ ಮನಮುಟ್ಟಿ ಆಗಬೇಕು. ಆಯ್ತಾ? ಇನ್ನು ನಮಗೆ ಸಾಧನೆ ಚೆನ್ನಾಗಿ ಶುರುವಾಯಿತು ಅಂತ ಅರ್ಥ. ಅವಾಗ ಮತ್ತೂ ಬರುತ್ತಲ್ಲ, ಚೆನ್ನಾಗಿದೆ, ದೇವರೊಬ್ಬನಿದ್ದಾನೆ ಎಂಬ ನೆನಪು, ಅವನು ನಮಗೆ ಯಾರೂ ಮಾಡದ ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ನೆನಪು, ಅದು ಬಂದ್ರೆ ಎಲ್ಲ ಮುಗೀತು, ಅದು ಬರೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳುತ್ತಾರೆ, ಅದು ಬಂದವರ ಕಾಲು ಹಿಡಿಯಿರಿ. ಅವರು ಯಾರು, ಎಲ್ಲಿರ್ತಾರೆ? ಬೃಂದಾವನದಲ್ಲಿ ಕೂತಿದ್ದಾರೆ. ರಾಯರಿದ್ದಾರೆ, ರಾಯರಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಕೇಳುತ್ತೀವಲ್ಲ, ಸ್ವಾಮಿ ನಾನ್ ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು. ರಾಯರು ಕೇಳಿ 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 ಕೇಳ್ತಾರೆ, ಇಲ್ಲ ಕೇಳಿ ಕೇಳಿ ಸಾಕಾಯಿತು, ಈ ಚೆನ್ನಾಗಿರೋದು ಅಂದ್ರೆ ಏನು? ಪ್ಲೀಸ್ ಡಿಫೈನ್. ಈ ಚೆನ್ನಾಗಿರೋದು ಅಂದ್ರೆ ಏನು ಅಂದ್ರೆ, ಸುಖವಾಗಿರ್ಬೇಕು, ಚೆನ್ನಾಗಿ ತಿಂದು ಉಂಡು ಚೆನ್ನಾಗಿರ್ಬೇಕು, ದುಃಖಗಳು ಬರಬಾರದು, ಯಾರ ತೊಂದರೆ ಇರಬಾರದು, ರೋಗ ಇರಬಾರದು, ಚೆನ್ನಾಗಿ ಬದುಕಿರ್ಬೇಕು, ಇದೆ ಚೆನ್ನಾಗಿರೋದು ಅನ್ನೋದು ತಾತ್ಪರ್ಯ. ಇದೆ ತಾನೇ, ಬೇರೆ ಏನಾಗಿದೆಯಾ? ಟೈಮ್ ಟೈಮ್ಗೆ ಬರೋ ಪ್ರಮೋಷನ್ಸ್ ಬರ್ತಾ ಇರ್ಬೇಕು, ಎಲ್ಲಿ ಸ್ಟಕ್ ಆಗಬಾರದು, ಸುತ್ತು ಇದ್ದವರು ತೊಂದರೆ ಆಗಬಾರದು, ಮೇಲಿದ್ದವರು ತೊಂದರೆ ಆಗಬಾರದು, ಮನೆಯಲ್ಲಿ ಇದ್ದವರು ಅಭಿಮಾನ ಹೋಗಬಾರದು. ಅದಿನ್ನ ವೃದ್ಧಿ ಆಗ್ತಾ ಇರ್ಬೇಕು ನಮ್ಮ ಮೇಲೆ, ನಮ್ಮ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ನಮ್ಮ ಮೇಲೆ ಅಭಿಮಾನ ಕಿರಬೇಕು, ಅದಿನ್ನ ಜಾಸ್ತಿ ಆಗ್ತಾ ಇರಬೇಕು. ಇಷ್ಟೆಲ್ಲ ಕ್ವಶನ್ಸ್ ಅಲ್ಲಿ ಹಾಕಿದ್ರೆ ಇದೇನಾ ಚೆನ್ನಾಗಿರೋದು ಅಂದ್ರೆ? ಇಲ್ಲ, ಮಕ್ಕಳಿಗೆ ಪ್ರಮೋಷನ್ ಬರ್ತಾ ಇರಬೇಕು, ಅವರ ಮೊಮ್ಮಕ್ಕಳಿಗೂ ಮತ್ತು ಸೀಟ್ ಸಿಗ್ತಾ ಇರಬೇಕು, ಈ ಅನಂತವಾದ ಈ ಹಿಟ್ ಲಿಸ್ಟ್ ಇದೆಯಲ್ಲ, ಇದೇನಾ ನಿನ್ನ ಚೆನ್ನಾಗಿರೋದು ಅಂದ್ರೆ ಅಂತ ಮತ್ತೂ ರಾಯರು ಕೇಳುತ್ತಾರೆ. ಅವಾಗೆ ಹೇಳಿಕೊಡ್ತಾ ಇದ್ದಾನೆ ಕೃಷ್ಣ, ಅಂಥವರ ಹತ್ರ ಹೋಗಿ ಈ ಚೆನ್ನಾಗಿರೋದು ಕೇಳಬೇಡ. ಇಷ್ಟು ಕಾಲ ಇನ್ನೇನು 50 ಆಯಿತೋ 60 ಆಯಿತೋ 70 ಆಯಿತೋ ಸಾಯಲಿಕ್ಕೆ ಸಿದ್ಧ ಆಗಿದ್ದೇವೆ, ಆ ಮನುಷ್ಯ ಜನ್ಮ ಅಪರೂಪದ್ದು ಬಂದಿದೆ, ಈ ಜನ್ಮದಲ್ಲಿ ಪಡ್ಕೋಬೇಕಾಗಿತ್ತು, ಇನ್ನ ಪಡ್ಕೊಂಡಿಲ್ಲ, ಮಿನಿಮಮ್ ಪಡ್ಕೊಂಡಿಲ್ಲ, ಏನು ಭಗವಂತನ ಮೇಲೆ ಅಭಿಮಾನ ಬರಲಿಲ್ಲ, ದೇವನೊಬ್ಬ ಇದ್ದಾನೆ ಅವನ ಕರುಣೆಯ ಪರಿಚಯ ಆಗಿ ಚಿಕ್ಕ ಮಗುವಿಗೆ ತಾಯಿಯ ಮೇಲೆ ಅಭಿಮಾನ ಹೇಗೆ ಉಕ್ಕಿ ಹರಿಯುತ್ತೋ ಅಂತ ಅಭಿಮಾನ ನನಗೆ ದೇವರಲ್ಲಿ ಉಕ್ಕಿ ಹರಿದಿಲ್ಲ, ಜನ್ಮದ ಕಾರಣವೇ ಸಿದ್ಧಿ ಆಗ್ಲಿಲ್ಲ, ಬಂದ ಪರ್ಪಸ್ ಸರ್ವ ಆಗ್ಲಿಲ್ಲ, ಸತ್ತೇ ಹೋಗ್ತಾ ಇದ್ದೇನೆ, ಕ್ಯಾಜುವಲ್ ಆಗಿ ಬದುಕಿ ಸತ್ತು ಹೋಗ್ತಾ ಇದ್ದೇನೆ. ಸ್ವಾಮಿ ನೀವು ಆ ರುಚಿಯನ್ನ ಕಂಡವರು, ದೇವರೊಬ್ಬನಿದ್ದಾನೆ ಎಂಬ ಎಚ್ಚರ ಇದ್ದವರು, ದೇವರ ಕರುಣೆಯನ್ನ ಚಿಂತನೆ ಮಾಡಿ ಮಾಡಿ ಅವನಲ್ಲಿ ಅಭಿಮಾನ ಉಕ್ಕಿ ಹರದವರು. ದೇವ ಹೇಳ್ತಾ ಇದ್ದಾನೆ, ನಿಮ್ಮಂಥವರ ಪಾದ ಹಿಡಿದರೆ ಅದೊಂದು ಚೂರು ಆತ ಕೊಡತಾನಂತೆ. ಅದಕ್ಕೆ ಸ್ವಾಮಿ ನನಗೂ ಅದೊಂದು ಕೊಡಿ, ದೇವರಿದ್ದಾರೆ ಎಂಬ ಕಟ್ಟೆಚ್ಚರ ಕೊಡಿ, ಅವನ ಕರುಣೆಯ ಪರಿಚಯ ಮಾಡಿಕೊಡಿ, ಅವನಲ್ಲಿ ಅಭಿಮಾನ ಉಕ್ಕಿ ಹರಿಯುವಂತೆ ಮಾಡಿ, ಇನ್ನಾದರೂ ನಾನು ಬದುಕಿದ್ದು ಸಾರ್ಥಕ ಆಗುವಂತೆ ಮಾಡಿ, ಪಶುವಿನಂತೆ ಬದುಕ್ತಾ ಇದ್ದೇನೆ. ಅದು ಬದುಕುತ್ತೆ, ಅದು ಕೂಡ ತಿನ್ನಲಿಕ್ಕೆ ಬದುಕುತ್ತೆ, ತನ್ನ ಮಕ್ಕಳಿಗೆ ತಂದು ಹಾಕತ್ತೆ, ಅದು ಅವರು ಚೆನ್ನಾಗಿರಬೇಕು ಅಂತ ಪ್ರಯತ್ನ ಪಡುತ್ತೆ. ಅದಕ್ಕಾಗೇ ಪ್ರಯತ್ನ ಪಟ್ಟು ಪಟ್ಟು ತಾನು ಚೆನ್ನಾಗಿರಲಿಕ್ಕೆ ತನ್ನವರು ಚೆನ್ನಾಗಿರಲಿಕ್ಕೆ ಪ್ರಯತ್ನ ಪಟ್ಟು ಸತ್ತು ಹೋಗುತ್ತೆ. ನನಗೂ ಅದಕ್ಕೂ ವ್ಯತ್ಯಾಸ ಇಲ್ಲದೇ ಆಯಿತು ಹರಿಯೇ, ಇಷ್ಟು ಅದು ಎಸಿ ರೂಮ್ ಅಲ್ಲಿ ಇರಲ್ಲ, ನಾನು ಇರ್ತೇನೆ, ಕಾರಲ್ಲಿ ತಿರುಗಾಡಲ್ಲ, ನಾನು ತಿರುಗಾಡ್ತೇನೆ. ನಮ್ಮವರು ಅಂತ ಬಾಯಿಯನ್ನು ಮಾತಾಡಿಸಲ್ಲ, ಅದಕ್ಕೆ ಬಾಯಿಯನ್ನು ಮಾತಾಡದೇನೆ ಅದರ ಭಾಷೆಯಲ್ಲಿ ಮಾತಾಡುವ ಹೆಂಡತಿ ಮಕ್ಕಳೆಲ್ಲ ಅದಕ್ಕಿರ್ತಾರೆ. ನನಗೂ ಅದಕ್ಕೆ ವ್ಯತ್ಯಾಸ ಇಲ್ಲದೆ ಹೋಯ್ತು ಹರಿಯೇ, ನನ್ನ ಸ್ವಾಮಿ ಇದ್ದಾನಲ್ಲ ಅವನ ಮೇಲೆ ಅಭಿಮಾನ ಈ ಜನ್ಮದಲ್ಲಿ ಇಷ್ಟರವರೆಗೂ ಹುಟ್ಟಲಿಲ್ಲ, ಅಂಥ ಅಭಿಮಾನ ಹುಟ್ಟು ಹಾಕಬೇಕು, ಅದಕ್ಕೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂದ್ರೆ ರಾಯರು ಖುಷಿ ಪಡ್ತಾರಂತೆ. ಒಂದು ಪ್ರಾಣಿವಂತಲ್ಲ ಇದು ಕೇಳಲಿಕ್ಕೆ, ನಾನೀ ವೃಂದಾವನದಲ್ಲಿ ಕಾದುಕೊಂಡು ಕೂತದ್ದು ಇವರೆಲ್ಲರ ಹಿಟ್ ಲಿಸ್ಟ್ ಕೊಡ್ಲಿಕ್ಕಲ್ಲ, ಅದು ಕೊಡೋ ನೆಪದಲ್ಲಿ ಎಂದಾದರೂ ಈ ಪ್ರಾಣಿಗೆ ಇಂಥ ಆಸೆ ಹುಟ್ಟುತ್ತ, ಹುಟ್ಟಿದ್ರೆ ಕೊಡೋಣ ಅಂತ ಕಾದುಕೊಂಡಿದ್ದಾರೆ, ಕೇಳೋ ನಾಥರೇ ಇಲ್ಲ. ಅಂಥ ಒಂದು ಬಯಕೆಯನ್ನ ದೊಡ್ಡವರ ಮುಂದೆ ಇಡಬೇಕಂತೆ ಅಲ್ಲ. ಇದು ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ, ಮಾಂ ಅನುಸ್ಮರ ಅಂದ್ರೆ ನನ್ನನ್ನ ಅನುಸರಿಸಿದಂಥ ಜ್ಞಾನಿಗಳನ್ನ ಅನುಸರಿಸಿ ಮಾಂ ಸ್ಮರ. ಅವಾಗೇನಾಗುತ್ತೆ, ಒಳ್ಳೆ ವಿಶೇಷವಾದ ನನ್ನ ಮೇಲೆ ಭಕ್ತಿ. ಭಕ್ತಿ ಅಂದ್ರೆ ನಾವು ಅದೇನೋ ಅಂತ ಪರಿಚಯವಿಲ್ಲದ್ದು ಏನಿಲ್ಲ, ಅಂಟು ದೇವರ ಮೇಲೆ ಸ್ನೇಹ ಅಭಿಮಾನ. ಎಂಥ ಅಭಿಮಾನ ಅಂದರೆ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ದೇವರ ಮೇಲೆ ಅಂಟು ಬರಬೇಕಂತೆ, ಅದೆಷ್ಟಿರಬೇಕು ಅಂದ್ರೆ ನಮಗಂಟಿದೆ. ಆತ್ಮೀಯ ವಸ್ತುಭ್ಯೋಪಿ, ವಸ್ತುಗಳ ಮೇಲೆ ಅಂಟಿದೆ, ಬಹಳ ಅಭಿಮಾನ ಕೊಟ್ಟಿದೆ. ನಮ್ಮವರ ಮೇಲೆ ಅಂಟು ಬಹಳ ಇದೆ, ನಮ್ಮ ಮೇಲೆ ನಮಗೆ ಜಾಳ ಜಾಸ್ತಿ ಇದೆ. ಹೇಳ್ತಾರೆ ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅನಂತ ಗುಣಾಧಿಕ, ನಮ್ಮ ಮೇಲೆ ನಮ್ಮವರ ಮೇಲೆ ವಸ್ತುಗಳ ಮೇಲೆ ಏನು ಅಭಿಮಾನ ಇದೆ ಅದಕ್ಕಿಂತ ಅನಂತ ಪಟ್ಟು ಹೆಚ್ಚಿರಬೇಕಂತೆ. ಅಂದರೆ ಅದನ್ನು ಬಹಿರ್ ಮಾಡಲಿಕ್ಕೆ ಆಗ್ಬಾರದು. ಅಂಥ ಅಭಿಮಾನ ದೇವರಲ್ಲಿ ಹುಟ್ಟಬೇಕು, ಅದರಿಂದಲೇನೆ ಮುಕ್ತಿ ಸಾಧ್ಯ, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನಮಗೆ ಇಷ್ಟು ಬದುಕು ಬದುಕಿ ನಾವು ಮಾಡುವ ಸಾಧನೆಗೆ ಏನು ಫಲ ಬರಬೇಕು ಗೊತ್ತಿಲ್ಲದೆ ಬದುಕ್ತಾ ಇರ್ತೇವೆ. ಏನು ಫಲರಿ, ಏನೋ ರೀ ಪುಣ್ಯ ಬರುತ್ತಂತೆ, ಆ ಗಂಟು ಬರುತ್ತಂತೆ, ಇದು ಬರುತ್ತಂತೆ, ಇಷ್ಟೇ ಕೇಳ್ತೀವಿ. ಆ ಸ್ವಾಮಿಯ ಮೇಲೆ ವಿಶೇಷವಾದ ಅಭಿಮಾನ, ಶ್ರೀಮದ್ ಆಚಾರ್ಯರು ಹೇಳಿದಂತಹ ಭಕ್ತಿ, ಆ ಸ್ನೇಹ, ದೇವರ ಮೇಲೆ ಅಂಟು, ಅಭಿಮಾನ ಇನ್ನಾ ಹುಟ್ಟಿಲ್ಲ, ಇನ್ನಾದರೂ ಹುಟ್ಟಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ, ಗುರುಗಳನ್ನ ಪ್ರಾರ್ಥನೆ ಮಾಡಿದರೆ ಅದನ್ನೇ, ಆ ಪ್ರಾರ್ಥನೆ ಮಾಡೋದನ್ನೇ ಮಾಂ ಅನುಸ್ಮರ. ಅದು ಯಾವಾಗ ಮಾಡಬೇಕು? ಸರ್ವೇಷು ಕಾಲೇಶು, ಇನ್ನೇನು ನನ್ನ ಜೀವನ ಮುಗೀತಾ ಇದೆ, ಇನ್ನಾದರೂ ಕೊಡಪ್ಪ, ಇನ್ನಾದರೂ ಕೊಡಪ್ಪ, ಇನ್ನಾದರೂ ಕೊಡಪ್ಪ. ದೇವರನ್ನ ಸದಾ ಸ್ಮರಣೆ ಮಾಡುತ್ತಾ ಬಂದ್ರೆ ಏನಾಗುತ್ತೆ? ಮೈ ಅರ್ಪಿತ ಮನೋಬುದ್ಧಿ, ಆವಾಗ ವಿಶೇಷವಾಗಿ ನಾನು ಗುರುಗಳ ಮೂಲಕ ನಿಂತು ನಿನಗೆ ನನ್ನಲ್ಲೇ ಮನಸ್ಸು ಬರುವಂತೆ ಮಾಡುತ್ತೇನೆ. ಮನಸ್ಸು ಬುದ್ಧಿ ಎರಡೂ ನನ್ನಲ್ಲಿರುತ್ತೆ. ಅಲ್ಲ, ಮನಸ್ಸು ಬೇರೆ ಬುದ್ಧಿ ಬೇರೆಯ? ಮನಸ್ಸು ದೇವರಲ್ಲಿಟ್ಟುವು, ಬುದ್ಧಿ ದೇವರಲ್ಲಿಟ್ಟುವು ಅಂದ್ರೆ ಎರಡು ಬೇರೇನಾ ಒಂದೇನಾ ಅಂದ್ರೆ, ಮನಸ್ಸೆಂಬುದರ ಭಾಗಗಳಿವೆ. ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಅಂತ ಬಂದರೆ ಅದರಲ್ಲಿ ಈ ಮನಸ್ಸಿನ ಕಾರ್ಯ ಏನು ಅಂದರೆ ಸಂಕಲ್ಪ ವಿಕಲ್ಪ. ಮೊದಲು ಇಂದ್ರಿಯಗಳಿಂದ ಏನು ಗ್ರಹಣ ಮಾಡಿದರೂ ಮನಸ್ಸು ಮೊದಲು ಬರುತ್ತೆ, ಅದನ್ನು ಗ್ರಹಣ ಮಾಡುತ್ತೆ, ಬುದ್ಧಿ ನಿಶ್ಚಯ ಮಾಡುತ್ತೆ. ಮನಸ್ಸು ಯಾವಾಗಲೂ ಹಾಗೂ ಹೀಗೂ ಹಾಗೆ ಹಾರಾಡ್ತಾ ಇರುತ್ತೆ, ಬುದ್ಧಿ ಅದರಲ್ಲಿ ಕನ್ಫರ್ಮೇಶನ್ ಕೊಡುತ್ತೆ. ಅದಕ್ಕೆ ಹೇಳ್ತಾರೆ ಮೈ ಅರ್ಪಿತ ಮನೋಬುದ್ಧಿ, ಮನಸ್ಸು ಎಲ್ಲಿ ಹೋದರೂ ಕೂಡ ಅಂದ್ರೆ ದೇವರಲ್ಲಿ ಇಲ್ಲ ಬೇಡ ಅಂತಲ್ಲ, ಹೇಗಿರಬೇಕು ಮನಸ್ಸು? ಮನಸ್ಸಿನ ಲಕ್ಷಣವೇ ಚಾಂಚಲ್ಯ, ಹಾಗೂ ಹೀಗೂ ಹಾಗೂ ಹೀಗೂ ಇರುತ್ತೆ. ಆ ಚಾಂಚಲ್ಯ ಎಲ್ಲಿರಬೇಕು ಇದನ್ನು ಹೇಳ್ತಾರೆ. ಕಣ್ಣಿಗೆ ಚಾಂಚಲ್ಯವೇ ಲಕ್ಷಣ, ಕಣ್ಣು ಅಷ್ಟೇ. ಕಣ್ಣು ತೆಗೆದ್ರೆ ಚೂರಾಚೆ ಚೂರೀಚೆ ಈ ಚಾಂಚಲ್ಯ ಇರುತ್ತೆ ನಮಗೆ. ಆ ಕಣ್ಣಿನ ಚಾಂಚಲ್ಯಕ್ಕೆ ಯಾವುದು ಕಾರಣ ಅಂದ್ರೆ, ಒಂದ ಜೀವರಾಶಿ, ಒಂದ ಪದಾರ್ಥ. ನಾವು ಇವರನ್ನ ಅವರನ್ನ, ಈ ಗೋಡೆ ಆ ಗೋಡೆ, ಆ ಪದಾರ್ಥ ಈ ಪದಾರ್ಥ, ಅದನ್ನ ಇದನ್ನ ಅದನ್ನ ಇದನ್ನ ನೋಡ್ತಾ ಇರ್ತೀವಿ. ಅವ್ರು ಕೇಳ್ತಾರೆ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ, ಅದು ನೋಡೋದೇ ಇಲ್ಲ. ಲಕ್ಷ್ಮೀ ದೇವಿ ಆಕೆ ಕಣ್ಣು ಕೂಡ ಇದೆ, ಆಕೆ ಕಣ್ಣು ಯಾವುದನ್ನ ನೋಡಲ್ಲಂತೆ, ಯಾವುದನ್ನ ನೋಡಿ ಚಾಂಚಲ್ಯ ಬರೋದಿಲ್ಲ, ಚಾಂಚಲ್ಯ ಬರೋದಿಲ್ಲ. ಆದರೆ ಕಣ್ಣಿನ ಲಕ್ಷಣವೇ ಚಾಂಚಲ್ಯವಲ್ಲ, ಅದು ಹೋಯ್ತಾ ಅಂದ್ರೆ ಇಲ್ಲ, ಆಕೆ ಕಣ್ಣಿಗೂ ಚಾಂಚಲ್ಯ ಇದೆ. ಹೌದಾ? ಆಕೆ ಕಣ್ಣು ಕೂಡ ಚಂಚಲ ಆಗಲಿಕ್ಕೆ ಕಾರಣ ಏನು? ದೇವರೇ ಅಂದ್ರು. ತನ್ನ ಇಂದ್ರಿಯದ ಚಾಂಚಲ್ಯ ದೇವರಲ್ಲೇ ಇಟ್ರು. ಹೇಗಿಟ್ರು ಅಂತ ಹೇಳ್ತಾರೆ, ಇಂದಿರಾ ಚಂಚಲ ಅಪಾಂಗ ನೀರಾಜಿತನು. ಆಕೆ ಕಣ್ಣು ದೇವರ ರೂಪಗಳು ಒಂದೊಂದು ಒಂದೊಂದಲ್ಲ, ಅನೇಕ ಪುಂಖಾನುಪುಂಖವಾಗಿ ದೇವರ ರೂಪಗಳು ಬರಲಿಕ್ಕೆ ಶುರುವಾದರೆ ಯಾವುದನ್ನ ನೋಡ್ಲಿ ಯಾವುದನ್ನ ಬಿಡ್ಲಿ ಚಂಚಲ ಚಂಚಲ ಆಗ್ತಾ ಇದೆ. ಅಂದರೆ ಇಂದ್ರಿಯಗಳಲ್ಲಿರುವ ಚಾಂಚಲ್ಯ ಅದು ದೋಷ, ಆದರೂ ಅದು ದೇವರಲ್ಲಿಟ್ಟಾಗ ಗುಣ ಆಗಿಬಿಡುತ್ತೆ. ಹಾಗೆ ನಮ್ಮ ಮನಸ್ಸು ಅದರ ಚಾಂಚಲ್ಯ ಇದೆ, ಅದು ಎಲ್ಲಿ ಬಳಕೆ ಆಗಬೇಕು ಅಂದ್ರೆ ಈ ಮೂರ್ತಿಯನ್ನು ಸ್ಮರಣೆ ಮಾಡಲ್ಲ, ಆ ಮೂರ್ತಿಯನ್ನು ಸ್ಮರಣೆ ಮಾಡಲ್ಲ, ಅಲ್ಲಿಗೆ ಫಿಕ್ಸ್ ಆಗಬೇಕು ಅದರ ಚಾಂಚಲ್ಯ. ಅಲ್ಲಿಗೆ ಹೋಗ್ಲಾ ಮಾರ್ಕೆಟ್ ಹೋಗ್ಲಾ ಅಂತ ಬರಬಾರದು ಅಂತ ಹೇಳ್ತಾರೆ. ಆ ಒಂದು ಸ್ಥಿತಿ ಬರಬೇಕು. ಮನೋ ಬುದ್ಧಿ, ಬುದ್ಧಿ ಅಂತೂ ನಿಶ್ಚಯ ದೇವರಲ್ಲೇ ಇರಬೇಕು ಅಂತ. ಆ ರೀತಿಯಲ್ಲಿ ಮೈ ಅರ್ಪಿತ ಮನೋಬುದ್ಧಿ, ನಿನ್ನ ಮನಸ್ಸು ಬುದ್ಧಿ ನನ್ನಲ್ಲೇ ಬಂತ, ಆವಾಗ ಮಿಕ್ಕ ಇಂದ್ರಿಯಗಳು ತಾವಾಗಿ ನನ್ನಲ್ಲೇ ಬರುತ್ತೆ. ಆವಾಗ ಮಾಮೇವ ಯಶಸಿ ಅಸಂಶಯ, ನನ್ನನ್ನೇ ನೀನು ಪಡೆಯುತ್ತಿ. ಅದರಲ್ಲಿ ಸಂಶಯವೇ ಇಲ್ಲ ಅರ್ಜುನ. ಆದ್ದರಿಂದ ಮಾಂ ಅನುಸ್ಮರ ಸರ್ವೇಶು ಕಾಲೇಶು, ಗುರುಗಳ ಹಾದಿಯಲ್ಲಿ, ಗುರುಗಳು ತೋರಿಕೊಟ್ಟ ಹಾದಿಯಲ್ಲಿ ನನ್ನನ್ನ ನಿನ್ನ ಒಳಗೆ ಅನುಸ್ಮರ, ನನ್ನ ಶರಣಾಗತನಾಗಿ ನನ್ನ ಕರುಣೆಯನ್ನು ಅನುಸರಿಸಿ ನನ್ನನ್ನೇ ನೀನು ಸರ್ವಕಾಲೇಶು ಸ್ಮರ, ಯಾವಾಗಲೂ ಸ್ಮರಣೆ ಮಾಡುತ್ತಾ ಬಾ. ಅವಾಗೆ ನಿನ್ನ ಮನಸ್ಸು ಬುದ್ಧಿ ನನ್ನಲ್ಲೇ ನಿಂತು ನನ್ನನ್ನೇ ಪಡೆಯುವುದು ಖಚಿತ ಅಂತ ನಮಗೆ ಸಾಧನೆಯ ರಹಸ್ಯವನ್ನ ಕೃಷ್ಣ ಪರಿಚಯ ಮಾಡಿಕೊಡುತ್ತಾ ಇದ್ದಾನೆ. ಶ್ರೀಕೃಷ್ಣ ಅಂತ